ಕುಂತಿದೇವಿಯ ಪಾಠ. ಪಾಂಡವರನ್ನು ಧರ್ಮವನ್ನು ಪುನಃಸ್ಥಾಪನೆ ಮಾಡಿದ ನಂತರ ಶ್ರೀಕೃಷ್ಣನು ತನ್ನ ದ್ವಾರಕೆಗೆ ಹೋಗಲು ಸಿದ್ಧನಾಗುತ್ತಾನೆ, ರಥವನ್ನು ಹತ್ತುತ್ತಾನೆ. ಆಗ ತಾಯಿ ಕುಂತಿದೇವಿಯು ಈ ಎರಡು ಶ್ಲೋಕಗಳನ್ನು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾಳೆ. ಒಂದನೆಯದೇನೆಂದರೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ವಸುದೇವನ ಮಗನಾದ, ದೇವಕಿಗೆ ಆನಂದವನ್ನು ನೀಡುವಂತಹ ಮಗನಾದ, ನಂದ ಮಹಾರಾಜ ಹಾಗೂ ಗೋಪಜನರ ಬಾಲಕನಾದ, ಅವನು ಗೋಗಳಿಗೆ ಆನಂದವನ್ನು ನೀಡುವವನು ಹಾಗೂ ಇಂದ್ರಿಯಗಳಿಗೆ ಸಂತೃಪ್ತಿಯನ್ನು ಕೊಡುವವನು. ಈ ರೀತಿಯಲ್ಲಿ ನಮಸ್ಕರಿಸುತ್ತಾಳೆ ತಾಯಿ ಕುಂತಿದೇವಿ. ಈಗ ನಂತರ ಶ್ಲೋಕದಲ್ಲಿ ನಮಸ್ಕರಿಸುತ್ತಾಳೆ, ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೆ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹೇ ಕೃಷ್ಣ, ನಿನಗೆ ನಮಸ್ಕಾರಗಳು. ನಿನ್ನ ನಾಭಿಯು ಪಂಕಜ ನಾಭಿ, ಪದ್ಮನಾಭಿ. ಪಂಕಜ ಅಂದರೆ ತಾವರೆ ಹೂವು. ನಿನ್ನ ನಾಭಿಯು ಪಂಕಜ ನಾಭಿ, ನೀನು ಸದಾ ಪಂಕಜ ಮಾಲೆಯನ್ನು ಧರಿಸಿರುತ್ತೀಯ. ನಿನ್ನ ನೋಟವು ಪಂಕಜ ನೋಟ, ಏಕೆಂದರೆ ನಿನ್ನ ನೇತ್ರವು ಪಂಕಜ ನೇತ್ರ, ಪದ್ಮಾಕ್ಷ. ನಿನ್ನ ಚರಣಗಳು ಪಂಕಜಾಂಗ್ರಿ, ಪದ್ಮಗಳ ಚಿಹ್ನೆಗಳುಂಟು. ನಿನಗೆ ನಮಸ್ಕಾರ. ಈ ರೀತಿಯಲ್ಲಿ ಹೇಳುತ್ತಾಳೆ ತಾಯಿ ಕುಂತಿದೇವಿ. ಈಗ ಈ ಎರಡು ಶ್ಲೋಕಗಳಲ್ಲಿ ತಾಯಿ ಕುಂತಿದೇವಿಯು ಶ್ರೀಕೃಷ್ಣನಿಗೆ ನಮಸ್ಕರಿಸಿದ ನಂತರ ಶ್ರೀಕೃಷ್ಣನಿಗೆ ಈ ಮತ್ತೊಂದು ಎರಡು ಶ್ಲೋಕಗಳಲ್ಲಿ ಹೀಗೆ ಹೇಳುತ್ತಾಳೆ, ವಿಶಾನ್ ಮಹಾಗ್ನೇಹೇ ಪುರುಷಾದ ದರ್ಶನಾತ್ ಅಸತ್ಸಭಾಯ ವನವಾಸ ಕೃಚ್ಛ್ರತಃ ಮೃದೇ ಮೃದೇ ನೇಕ ಮಹಾರಾತಾಸ್ತ್ರತೋ ದ್ರೌಣ್ಯಸ್ತ್ರಶ್ಚಾಸ್ಮ ಹರೇಭಿ ರಕ್ಷಿತಾಃ. ಹೇ ಕೃಷ್ಣ, ನೀನು ನಮ್ಮನ್ನು ವಿಷಭರಿತ ಆಹಾರದಿಂದ ಕಾಪಾಡಿದೆ, ಅಗ್ನಿಯಿಂದ ಕಾಪಾಡಿದೆ, ರಾಕ್ಷಸರಿಂದ ರಕ್ಷಿಸಿದೆ, ಕ್ರೂರ ಸಭೆಯಲ್ಲಿ ಕಾಪಾಡಿದೆ, ವನವಾಸದ ಕಷ್ಟಗಳಲ್ಲಿ ರಕ್ಷಿಸಿದೆ, ಮಹಾಯೋಧರಿಂದ ಯುದ್ಧದಲ್ಲಿ ಕಾಪಾಡಿದೆ, ಈಗ ನೀನು ಅಶ್ವತ್ಥಾಮನಿಂದ ನಮ್ಮನ್ನು ಕಾಪಾಡಿದೆ. ಈಗ ನಂತರ ಶ್ಲೋಕದಲ್ಲಿ ಕುಂತಿದೇವಿ ಹೇಳುತ್ತಾಳೆ, ವಿಪದ ಸಂತು ತಾಹ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಈಗ ಈ ಶ್ಲೋಕದಲ್ಲಿ ಏನು ಹೇಳುತ್ತಾಳೆಂದರೆ, ಹೇ ಕೃಷ್ಣ, ಎಲ್ಲ ಆ ಅಪಾಯಗಳು ವಿಪತ್ತುಗಳು ಮತ್ತೆ ಮತ್ತೆ ನಮಗೆ ಬರಲಿ, ಎಲ್ಲ ಕಷ್ಟಗಳು ನಮಗೆ ಮತ್ತೆ ಉಂಟಾಗಲಿ, ಏಕೆಂದರೆ ಆಗ ನಾವು ನಿನ್ನನ್ನು ಮತ್ತೆ ಮತ್ತೆ ನೋಡುತ್ತಲೇ ಇರುತ್ತೇವೆ. ನಿನ್ನನ್ನು ಮತ್ತೆ ಮತ್ತೆ ನೋಡಿದಾಗ ನಮಗೆ ಮತ್ತೆ ಮತ್ತೆ ಜನ್ಮ ಮೃತ್ಯುಗಳು ಉಂಟಾಗುವುದೇ ಇಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳುತ್ತಾಳೆ ತಾಯಿ ಕುಂತಿದೇವಿ. ಎಲ್ಲ ಆ ಅಪಾಯಗಳು ವಿಪತ್ತುಗಳು ಮತ್ತೆ ಮತ್ತೆ ನಮಗೆ ಬರಲಿ, ಎಲ್ಲ ಕಷ್ಟಗಳು ನಮಗೆ ಮತ್ತೆ ಮತ್ತೆ ಉಂಟಾಗಲಿ, ಏಕೆಂದರೆ ಆಗ ನಾವು ನಿನ್ನನ್ನು ಮತ್ತೆ ಮತ್ತೆ ನೋಡುತ್ತಲೇ ಇರುತ್ತೇವೆ. ನಿನ್ನನ್ನು ಮತ್ತೆ ಮತ್ತೆ ನೋಡಿದಾಗ ನಮಗೆ ಮತ್ತೆ ಮತ್ತೆ ಜನ್ಮ ಮೃತ್ಯುಗಳು ಉಂಟಾಗುವುದೇ ಇಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳುತ್ತಾಳೆ ತಾಯಿ ಕುಂತಿ. ನಾವು ಅನೇಕ ಮಂದಿ ಏನಾದರೂ ಸ್ವಲ್ಪ ಕಷ್ಟಗಳು ಬಾಳಿನಲ್ಲಿ ಬಂದು ಬಿಟ್ಟರೆ ಸಾಕು, ದೇವರೇ ಇಲ್ಲ ಎಂದು ಹೇಳುತ್ತೇವೆ, ಅಥವಾ ದೇವರು ಕಠಿಣನು ಎಂದು ಬಯ್ಯುತ್ತೇವೆ, ದೇವರಿಗೆ ಸ್ವಲ್ಪವೂ ಕರುಣೆ ಇಲ್ಲ ಎಂದು ದೂಷಿಸುತ್ತೇವೆ. ಆದರೆ ಇಲ್ಲಿ ನಾವು ತಾಯಿ ಕುಂತಿದೇವಿಯ ಚರಣ ಕಮಲಗಳಿಂದ ಪಾಠವನ್ನು ಪಡೆಯಬೇಕು, ಅವಳ ಪಾದ ಧೂಳಿಯಿಂದ ನೀಚ ಯೋಚನೆಗಳಿಂದ ಪವಿತ್ರರಾಗಬೇಕು. ತಾಯಿ ಕುಂತಿಯು ಅಷ್ಟಿಷ್ಟಲ್ಲ ಕಷ್ಟಪಟ್ಟಿದ್ದು, ಪಾಪ ಏನೋ ಮಂತ್ರವನ್ನು ಪರೀಕ್ಷಿಸಲು, ದುರ್ವಾಸ ಮುನಿಗಳ ಮಂತ್ರವನ್ನು ಪರೀಕ್ಷಿಸಲು ಉಚ್ಚರಿಸಿದಳು. ಆದರೆ ಆ ಮಂತ್ರವು ಫಲಿತವಾಯಿತು. ಸೂರ್ಯದೇವನು ಒಂದು ಮಗುವನ್ನು ಕೊಟ್ಟು ಬಿಟ್ಟನು, ಕರ್ಣನ ಜನನವಾಯಿತು. ಮದುವೆಗೆ ಮುಂಚಿತವಾಗಿಯೇ ಕರ್ಣನು ಕುಂತಿಯ ಕೈಯಿಗೆ ಸಿಕ್ಕಿಬಿಟ್ಟನು. ಅವಳ ಪರಿಸ್ಥಿತಿಯನ್ನು ನಾವು ಯೋಚಿಸಬೇಕು. ಮದುವೆ ಇನ್ನೂ ಆಗಿಲ್ಲ, ಆದರೆ ಒಂದು ಮಗು. ಇನ್ನು ಸ್ವಲ್ಪ ವರ್ಷಗಳ ನಂತರ ಪಾಪ ತನ್ನ ಗಂಡನಾದ ಪಾಂಡು ಮಹಾರಾಜನನ್ನು ಕಳೆದುಕೊಂಡಳು. ಮದುವೆಯಾಗಿ ಸ್ವಲ್ಪ ಕಾಲದಲ್ಲಿಯೇ ತನ್ನ ಗಂಡನನ್ನು ಕಳೆದುಕೊಂಡಳು. ಆದರೂ ಭಗವಂತನನ್ನು ದೂಷಿಸಲಿಲ್ಲ. ನಂತರ ದೇವತೆಗಳ ಅನುಗ್ರಹದಿಂದ ಪಡೆದ ಮಕ್ಕಳನ್ನು, ಮಂತ್ರದಿಂದ ಪಡೆದ ಮಕ್ಕಳನ್ನು ದುಷ್ಟ ಕೌರವರು ಅಷ್ಟಿಷ್ಟಲ್ಲ ಹಿಂಸೆ ಮಾಡಿದ್ದು. ಆಹಾರದಲ್ಲಿ ವಿಷವನ್ನು ಹಾಕಿ ಸಾಯಿಸಲು ನೋಡಿದರು, ಬೆಂಕಿಯನ್ನಿಟ್ಟು ಸಾಯಿಸಲು ಪ್ರಯತ್ನಿಸಿದರು, ತಾಯಿ ದ್ರೌಪದಿಯನ್ನು ನಿರ್ವಸ್ತ್ರವಾಗಿ ಮಾಡಲು ಪ್ರಯತ್ನಿಸಿದರು, ಜೂಜಾಟದಲ್ಲಿ ಮೋಸ ಮಾಡಿ ವನಕ್ಕೆ ತಳ್ಳಿದರು. ಆದರೂ ತಾಯಿ ಕುಂತಿಯು ಎಂದಿಗೂ ಭಗವಂತನನ್ನು ದೂಷಿಸಲಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿದ್ದಳು. ಈಗ ಇಲ್ಲಿ ಕುಂತಿದೇವಿಯು ಶ್ರೀಕೃಷ್ಣನ ಬಳಿ ಅಂತಹ ಭಯಂಕರವಾದ ಕಷ್ಟಗಳೆಲ್ಲ ಮತ್ತೆ ಬರಬೇಕು ಎಂದು ಬೇಡುತ್ತಾಳೆ. ನೋಡಿ, ಇದು ಭಕ್ತರ ಲಕ್ಷಣ. ಎಷ್ಟೇ ಕಷ್ಟಗಳು ಬರಲಿ, ಆಗ ಇನ್ನೂ ಜಾಸ್ತಿ ಭಗವಂತನ ಸ್ಮರಣೆಯಲ್ಲಿ ಇರಲು ಅವಕಾಶವೆಂದು ಭಾವಿಸುತ್ತಾರೆ ಪರಮ ಭಕ್ತರು. ಇಂತಹ ಲಕ್ಷಣಗಳನ್ನು, ಗುಣಗಳನ್ನು ನಾವು ಪಡೆಯಬೇಕು. ಏನೇ ತೊಂದರೆಗಳು ಬರಲಿ ಯೋಚಿಸಬಾರದು, ಭಗವಂತನು ನೋಡಿಕೊಳ್ಳುತ್ತಾನೆ. ಭಗವಂತನು ಆ ಕ್ಷಣದಲ್ಲಿ ನಮ್ಮ ಕೈಯನ್ನು ಬಿಟ್ಟ ಹಾಗೆ ಇರಬಹುದು, ಆದರೆ ಎಂದಿಗೂ ಭಗವಂತನು ತನ್ನ ಭಕ್ತರನ್ನು ಬಿಡುವುದೇ ಇಲ್ಲ. ಕೆಲವು ಬಾರಿ ಭಗವಂತನು ಕೆಟ್ಟವರಿಗೆ ಸಹಾಯ ಮಾಡುತ್ತಿರುವಂತೆ ನಮಗೆ ಅನಿಸಬಹುದು, ಆದರೆ ಅದು ತನ್ನ ಭಕ್ತರ ಒಳ್ಳೆಯದಕ್ಕೋಸ್ಕರವೇ ಮಾಡುತ್ತಾನೆ. ನಾವು ಅದಕ್ಕೆ ಯೋಚಿಸಬಾರದು. ಎಂದಿಗೂ ಅವನ ಭಕ್ತಿ ಸೇವೆಯನ್ನು ನಾವು ಮಾಡುತ್ತಲೇ ಇರಬೇಕು. ಉದಾಹರಣೆಗೆ, ಬಲರಾಮನು ಕೂಡ ಕೃಷ್ಣನೇ, ವಿಷ್ಣು ತತ್ವ, ಮತ್ತೆ ಕೃಷ್ಣನು ಭಗವಂತನು. ಈಗ ಬಲರಾಮನು ದುರ್ಯೋಧನನ ಪಕ್ಷಕ್ಕೆ ಕೆಲವು ಬಾರಿ ಮಾತನಾಡಿದನು. ಉದಾಹರಣೆಗೆ, ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಲು ಇಚ್ಛಿಸಿದನು ಬಲರಾಮನು, ಆದರೆ ಕೃಷ್ಣನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲು ಇಚ್ಛಿಸಿದನು. ಸುಭದ್ರೆಯು ಕೃಷ್ಣನಿಗೂ ತಂಗಿ, ಬಲರಾಮನಿಗೂ ತಂಗಿ. ಆದ್ದರಿಂದ ಬಲರಾಮನು ಭಗವಂತನು ದುರ್ಯೋಧನನಿಗೆ ಕೊಡಲು ಇಚ್ಛಿಸಿದನು, ಆದರೆ ಶ್ರೀಕೃಷ್ಣನು ಅರ್ಜುನನಿಗೆ ಕೊಡಲು ಇಚ್ಛಿಸಿದನು. ಈಗ ಬಲರಾಮನ ಮಾತೇ ಹೆಚ್ಚು ಕಡಿಮೆ ನಡೆದಂತಾಗಿ ಬಿಡುತ್ತದೆ. ದುರ್ಯೋಧನನಿಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಲು ನಿರ್ಧಾರವಾಗಿ ಬಿಡುತ್ತದೆ. ನೋಡಿ, ಭಗವಂತನು ಬಲರಾಮನು ಕೆಟ್ಟವರಿಗೆ ಸಹಾಯ ಮಾಡಿದಂತೆ ತೋರುತ್ತದೆ, ಆದರೆ ಅಂತಿಮದಲ್ಲಿ ಕೃಷ್ಣನ ಅನುಗ್ರಹದಿಂದ, ಕೃಷ್ಣನು ನೀಡಿದ ಉಪಾಯದಿಂದ ಅರ್ಜುನನಿಗೆ ಹಾಗೂ ಸುಭದ್ರೆಗೇನೆ ಮದುವೆಯಾಗಿ ಬಿಡುತ್ತದೆ. ನೋಡಿ, ಕೃಷ್ಣನು ಕೂಡ ಭಗವಂತನೇ, ಕೃಷ್ಣನೇ ಬಲರಾಮನು. ಈಗ ಆದಿಯಲ್ಲಿ ಭಗವಂತನು ನೀಚರಿಗೆ ಸಹಾಯ ಮಾಡಿದಂತೆ ತೋರಿತು, ಆದರೆ ಅಂತ್ಯದಲ್ಲಿ ಭಗವಂತನು ತನ್ನ ಭಕ್ತನಿಗೆ ವಿಜಯಹಸ್ತವನ್ನು ನೀಡಿದನು, ತನ್ನ ಪರಮ ಭಕ್ತನಾದ ಅರ್ಜುನನಿಗೆ ಸುಭದ್ರೆಯನ್ನು ನಿಶ್ಚಯಿಸಿದನು. ಬಲರಾಮನು ದುರ್ಯೋಧನನಿಗೆ ಸುಭದ್ರೆಯನ್ನು ತೀರ್ಮಾನಿಸಿದ ಕೂಡಲೇ ಅರ್ಜುನನು ದೂಷಿಸಬಹುದಾಗಿತ್ತು, ಆದರೆ ಅರ್ಜುನನು ಬಲರಾಮನನ್ನು ನಿಂದಿಸಲಿಲ್ಲ. ಇದು ಪರಮ ಭಕ್ತರ ಲಕ್ಷಣ. ಎಂದಿಗೂ ಯಾವತ್ತಿಗೂ ಭಗವಂತನನ್ನು ಬಯ್ಯುವುದಿಲ್ಲ ಭಕ್ತರು. ಆದ್ದರಿಂದ ನಮಗೆ ಏನೇ ಕಷ್ಟಗಳು ಬರಲಿ, ನಾವು ಭಗವಂತನನ್ನು ಬಯ್ಯಬಾರದು. ವಿರುದ್ಧವಾಗಿ ಹೀಗೆ ಯೋಚಿಸಬೇಕು, ತತ್ತೇನು ಕಂಪಾಂ ಸುಸಮೀಕ್ಷಮಾನೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ತತ್ತೇ ಅನುಕಂಪಾಂ. ನಾನು ಮಾಡಿದ ಹಿಂದಿನ ಲೆಕ್ಕವಿಲ್ಲದ ಪಾಪ ಕಾರ್ಯಗಳಿಗಾಗಿ ನನಗೆ ಭಗವಂತನು ಸ್ವಲ್ಪವೇ ಸ್ವಲ್ಪವು ಶಿಕ್ಷೆ ಕೊಡುತ್ತಿದ್ದಾನೆ. ಇದು ಅವನ ಅನುಕಂಪ, ಭಗವಂತನ ಅಯ್ಯೋ ಎಂಬುವ ಗುಣ. ಈ ರೀತಿಯಲ್ಲಿ ನಾವು ಯೋಚಿಸಬೇಕು. ಕೃಷ್ಣನಿಗೆ ಗೊತ್ತು ನಮಗೆ ಏನು ಕೊಡಬೇಕು ಏನು ಕೊಡಬಾರದು ಎಂದು, ಅವನಿಗೆ ಗೊತ್ತು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೋ ಅವರಿಗೆ ನಾನು ಅವರ ಬಳಿ ಏನಿಲ್ಲವೋ ಅದನ್ನು ನಾನು ಕೊಡುತ್ತೇನೆ, ಅವರ ಬಳಿ ಏನುಂಟೋ ಅದನ್ನು ನಾನು ಕಾಪಾಡುತ್ತೇನೆ. ನೋಡಿ, ಈ ರೀತಿಯಲ್ಲಿ ಕೃಷ್ಣನು ನಮಗೆ ವಿಶ್ವಾಸವನ್ನು ನೀಡುತ್ತಿದ್ದಾನೆ. ಈಗ ಯಾರಾದರೂ ಕೇಳಬಹುದು, ನನ್ನ ವ್ಯಾಪಾರದಲ್ಲಿ ನನಗೆ 100,00,000 ರೂಪಾಯಿಗಳು ನಷ್ಟವಾಯಿತು, ಈಗ ನಾನು ಭಕ್ತಿ ಸೇವೆಯನ್ನು ಆಚರಿಸುತ್ತಿದ್ದೆ, ಕೃಷ್ಣನು ಮಾತನ್ನು ಕೊಟ್ಟಿದ್ದಾನೆ, ನನ್ನ ಭಕ್ತರ ಬಳಿ ಏನುಂಟೋ ಅದನ್ನು ಕಾಪಾಡುತ್ತೇನೆ ಎಂದು ಈ ರೀತಿಯಲ್ಲಿ ಮಾತನ್ನು ಕೊಟ್ಟಿದ್ದಾನೆ. ಈಗ ಏಕೆ ನನ್ನ ಬಳಿ ಇರುವ ಹಣವನ್ನು ಕಾಪಾಡಲಿಲ್ಲ, ಏಕೆ ನನ್ನ 1,00,000 ರೂಪಾಯಿಗಳನ್ನು ಕೃಷ್ಣನು ರಕ್ಷಿಸಲಿಲ್ಲ, ಈ ರೀತಿಯಲ್ಲಿ ಯಾರಾದರೂ ಈಗ ಕೇಳಬಹುದು. ಇನ್ನು ಕೆಲವೊಬ್ಬರು ಕೇಳುತ್ತಾರೆ, ನನಗೆ ಮಗುವೇ ಇಲ್ಲ, ಕೃಷ್ಣನು ಹೇಳಿದ್ದಾನೆ ನನ್ನ ಭಕ್ತರ ಬಳಿ ಏನಿಲ್ಲವೋ ಅದನ್ನು ನಾನು ಕೊಡುತ್ತೇನೆ, ಈ ರೀತಿಯಲ್ಲಿ ಕೃಷ್ಣನು ಮಾತನ್ನು ಕೊಟ್ಟಿದ್ದಾನೆ. ಮತ್ತೆ ಏಕೆ ನನಗೆ ಸಂತಾನವನ್ನು ಕೊಡುತ್ತಾ ಇಲ್ಲ, ನನಗೆ ಮಗು ಇಲ್ಲ ಎಂದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಹೀಗಿರಬೇಕಾದರೆ ಕೃಷ್ಣನು ಹೇಳಿದಂತೆ ಅವನು ನನಗೆ ಸಂತಾನವನ್ನು ಮಗುವನ್ನು ಕೊಡಬೇಕಲ್ಲವೇ, ಈ ರೀತಿಯಲ್ಲಿ ಕೂಡ ಯಾರಾದರೂ ಈಗ ಕೇಳಬಹುದು. ಇದಕ್ಕೆ ಶ್ರೀಲ ಪ್ರಭುಪಾದರು ಸುಂದರವಾಗಿ ವಿವರಿಸಿದ್ದಾರೆ. ಕೃಷ್ಣನು ಕೊಡುತ್ತಾನೆ ಅಂದರೆ ನಮ್ಮ ಆಧ್ಯಾತ್ಮಿಕ ಬಾಳಿಗೆ ಏನು ಬೇಕೋ ಅದನ್ನು ಕೊಡುತ್ತಾನೆ. ಯಾವುದನ್ನು ಕೊಟ್ಟರೆ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲವಾಗುತ್ತದೋ ಅದನ್ನು ಕೊಡುತ್ತಾನೆ. ಯಾವುದನ್ನು ಕಾಪಾಡಿದರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲವಾಗುತ್ತದೋ ಅದನ್ನು ಕಾಪಾಡುತ್ತಾನೆ. ಇದು ವಿಷಯ. ಕೃಷ್ಣನು ನಮ್ಮನ್ನು ಅವನ ಬಳಿಗೆ ಹತ್ತಿರ ಮಾಡಿಕೊಳ್ಳಲು ಎಲ್ಲವನ್ನು ಮಾಡುತ್ತಾನೆ, ಇದು ಸತ್ಯ. ಆದ್ದರಿಂದ ಕೃಷ್ಣನಿಗೆ ನಾವು ಬಿಡಬೇಕು, ಎಲ್ಲವನ್ನು ನಾವು ಕೃಷ್ಣನ ಕೈಗೆ ಬಿಡಬೇಕು. ಲಾಭವಾಯಿತು ಸರಿ, ಕೃಷ್ಣನ ಕೃಪೆ. ನಷ್ಟವಾಯಿತು ಸರಿ, ಇದು ಕೂಡ ಕೃಷ್ಣನ ಕೃಪೆ. ಏನೇ ಆಗಲಿ ಸದಾ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಹೇಳುತ್ತಲೇ ಇರಬೇಕು. ನಮಗೆ ಏನೇ ಆಗಲಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರಬೇಕು. ಇದು ಪರಿಶುದ್ಧ ಭಕ್ತರಾಗುವ ಲಕ್ಷಣ. ತಾಯಿ ಕುಂತಿಯ ಚರಿತ್ರೆಯಿಂದ ನಾವು ಈ ಒಂದು ಪಾಠವನ್ನು ಪಡೆಯಬೇಕು. ಅವಳ ಚರಣ ಕಮಲಗಳಲ್ಲಿ ನಾವು ಈ ಒಂದು ಅದ್ಭುತವಾದ ಗುಣವನ್ನು ಪಡೆಯಬೇಕು, ಪಾಠವನ್ನು ಕಲಿಯಬೇಕು. ಏನೇ ಆಗಲಿ ಕೃಷ್ಣ ನೀನು ನನ್ನನ್ನು ಒದ್ದರೂ ಸರಿ, ನೀನೇ ನನಗೆ ಗತಿ. ನೀನು ನನ್ನನ್ನು ಅಪ್ಪಿಕೊಂಡರೂ ಸರಿ, ನೀನೇ ನನಗೆ ಗತಿ. ನಾನು ನಿನ್ನನ್ನು ದೂಷಿಸುವುದಿಲ್ಲ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳುತ್ತಾರೆ. ಆಶಿಷ್ಯವಾ ಪಾದರಥಾಂಪಿನಷ್ಟು ಮಾಂ ಅದರ್ಶನಾನ್ ಮರ್ಮ ಹತಾಂ ಕರೋತವಾ ಯಥಾ ತಥಾವಾ ವಿದಧಾತೋ ಲಂಪಟೋ ಮತ್ ಪ್ರಾಣನಾಥಸ್ತು ಸ ಏವ ನಾಪರಹ. ಹೇ ಕೃಷ್ಣ, ನನಗೆ ನೀನೇ ಇಲ್ಲ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ನನ್ನನ್ನು ಅಪ್ಪಿಕೋ, ನನ್ನ ಒಡೆಯನು ನೀನೇ. ನನ್ನನ್ನು ನಿನ್ನ ಚರಣ ಕಮಲಗಳಿಂದ ಒದಿ, ನನಗೆ ನೀನೇ ಗತಿ. ತುಳಿದು ಹಾಕು, ತೊಂದರೆ ಇಲ್ಲ, ನನ್ನ ಒಡೆಯನು ನೀನೇ. ನನ್ನ ಮುಂದೆ ಪ್ರತ್ಯಕ್ಷವಾಗದೆ ನನ್ನ ಹೃದಯವನ್ನು ನುಚ್ಚು ನೂರು ಮಾಡು, ನನಗೆ ಯೋಚನೆ ಇಲ್ಲ. ಆಗಲೂ ಕೂಡ ನೀನೇ ನನ್ನ ಒಡೆಯ. ಹೇ ಕೃಷ್ಣ, ನೀನು ನನಗೆ ಏನೇ ಮಾಡು, ಎಲ್ಲವನ್ನು ಮಾಡು, ಏನು ನನಗೆ ಮಾಡದೇನೆ ಇರು, ನನ್ನ ಒಡೆಯನು ಎಂದಿಗೂ ನೀನೇ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ. ಒಂದು ಚಿಕ್ಕ ಮಗುವಿಗೆ ತಾಯಿಯನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲವೋ, ಅದೇ ರೀತಿಯಲ್ಲಿ ನಮಗೆ ಶ್ರೀ ಕೃಷ್ಣನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿರಬಾರದು. ಬೇರೆ ಯಾರನ್ನೇ ಆಗಲಿ ನಾವು ನಂಬಬಾರದು. ಈ ಭೌತಿಕ ಪ್ರಪಂಚದಲ್ಲಿ ಬೇರೆ ಯಾರನ್ನೇ ಆಗಲಿ ನಾವು ನಂಬಬಾರದು. ಒಂದು ಮಗು ಹೇಗೆ ತಾಯಿಗೆ ಮಾತ್ರ ಶರಣಾಗಿರುತ್ತದೋ ಅದೇ ರೀತಿಯಲ್ಲಿ ನಾವು ಕೂಡ ಶ್ರೀ ಕೃಷ್ಣನಿಗೆ ಮಾತ್ರ ಶರಣಾಗಿರಬೇಕು. ಆಗ ನಮ್ಮನ್ನು ಶ್ರೀ ಕೃಷ್ಣನೇ ನೋಡಿಕೊಳ್ಳುತ್ತಾನೆ. ಕೃಷ್ಣನು ತನ್ನ ಭಕ್ತರನ್ನು ಒಂದು ಅತ್ಯಮೂಲ್ಯವಾದ ವಜ್ರದಂತೆ ತನ್ನ ಕೈಯಲ್ಲಿ ಮಡಚಿ ಭದ್ರವಾಗಿ ಇಟ್ಟುಕೊಂಡಿರುತ್ತಾನೆ. ಏನೇ ಆಗಲಿ ಅವನು ತನ್ನ ಭಕ್ತರನ್ನು ಬಿಡುವುದಿಲ್ಲ. ಸರ್ವೋತ್ತಮ ಲಕ್ಷಣಗಳು ಅವನಲ್ಲಿ ಉಂಟು, ಭಗವಂತನಲ್ಲಿ ಉಂಟು. ಆದ್ದರಿಂದ ನಾವು ಅವನಿಗೆ ಶರಣಾಗಬೇಕು ಅಷ್ಟೇ. ಅವನು ಏನೇ ಮಾಡಲಿ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ. ನಾವು ಆದ್ದರಿಂದ ಶ್ರೀ ಕೃಷ್ಣನಿಗೆ ಶರಣಾಗಬೇಕು. ಅವನು ಹೇಳಿದಂತೆ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅವನು ಹೇಳಿದಂತೆ ನಾವು ಶರಣಾಗಬೇಕು. ಎಲ್ಲ ನಮ್ಮ ಯೋಚನೆಗಳನ್ನು ಬಿಟ್ಟು ಅವನಿಗೆ ಶರಣಾಗಬೇಕು. ನಮ್ಮ ಎಲ್ಲ ಸ್ವಂತ ಧರ್ಮಗಳನ್ನು ಬಿಟ್ಟು ಅವನಿಗೆ ಶರಣಾಗಬೇಕು. ಆಗ ನಾವು ಅವನ ಲೋಕಕ್ಕೆ ಹೋಗಿ ಸುಖವಾಗಿ ಅವನೊಡನೆ ಬಾಳಬಹುದು, ನಾವು ಸುಖವನ್ನು ಅನುಭವಿಸಬಹುದು. ಹರೇ ಕೃಷ್ಣ.